ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಪ್ರವಾದನೆಯ ಸಾಕ್ಷಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸತ್ಯವೇದ ಭವಿಷ್ಯದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸುವಂತಹ ಒಂದು ಅದ್ಭುತವಾದಂತಹ ಪುಸ್ತಕವಾಗಿದೆ. ಇದು ಭವಿಷ್ಯದಲ್ಲಿ ಏನು ನಡೀತಕ್ಕಂಥದ್ದಾಗಿದೆ, ದೇವರ ಮಕ್ಕಳು ಹೇಗೆ ಜೀವಿಸಬೇಕು ಅನ್ನುವಂತಹ ಅದ್ಭುತವಾದಂತಹ ವಿಚಾರವನ್ನು ತಿಳಿಸುವಂತಹ ಅದ್ಭುತವಾದಂತಹ ಹಕ್ಕನ್ನು ಹೊಂದಿರತಕ್ಕಂತಹ ಒಂದು ಪುಸ್ತಕ ಈ ಸತ್ಯವೇದವಾಗಿದೆ. ಹಾಗಾದರೆ ಪ್ರವಾದನೆಯಲ್ಲಿ ತಿಳಿಸಲ್ಪಟ್ಟಿರತಕ್ಕಂತಹ ವಿಚಾರಗಳು ಹೇಗೆ ನೆರವೇರಿದೆ ಅನ್ನುವಂತಹ ಒಂದು ವಿಚಾರವನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೃಷ್ಟಿಕರ್ತನೇ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂತಹ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ಈ ಮಾಧ್ಯಮದ ಮೂಲಕವಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತಹ ಭಾಗ್ಯವನ್ನು ನಮ್ಮ ಜೀವಿತದಲ್ಲಿ ಅನುಗ್ರಹಿಸಿಕೊಟ್ಟಿದ್ದೀಯಲ್ಲ, ಅದಕ್ಕೋಸ್ಕರ ಸ್ತೋತ್ರ. ಈ ಸಮಯದಲ್ಲಿ ಸ್ವಾಮಿ, ಪ್ರವಾದನೆಯ ಸಾಕ್ಷಿ ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನೀನು ಪ್ರವಾದನೆಯಲ್ಲಿ ಮುಂತಿಳಿಸಿದ ಹಾಗೆ ಈ ಲೋಕದಲ್ಲಿ ತನ್ನನ್ನು ತಾನು ಹೆಚ್ಚಿಸಿಕೊಂಡಂತಹ ಪಟ್ಟಣಗಳ ಗತಿ ಏನಾಯಿತು, ಆ ಪಟ್ಟಣಗಳ ವಿಚಾರವಾಗಿ ನೀನು ಮುಂತಿಳಿಸಿದಂತೆಯೇ ಹೇಗೆ ತಕ್ಕ ಕಾಲದಲ್ಲಿ ನೆರವೇರಿತು ಅನ್ನುವಂತಹ ಸತ್ಯವನ್ನು ನಾವು ಕಲಿಯಲು ಹೋಗುವಂಥವರಾಗಿದ್ದೇವೆ. ಸ್ವಾಮಿ, ಈ ಒಂದು ಸತ್ಯದ ಮೂಲಕವಾಗಿ ಕ್ರಿಸ್ತನು ಹೇಳಿರ್ತಕ್ಕಂತಹ ಪ್ರವಾದನೆಗಳು ಸಹ ತಕ್ಕ ಕಾಲದಲ್ಲಿ ನೆರವೇರತಕ್ಕಂಥದ್ದಾಗಿದೆ ಎನ್ನುವುದನ್ನು ಕೇಳುವಂತಹ ನಿನ್ನ ಮಕ್ಕಳು ಅರಿತುಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗುವಾಗ ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರು ತಾನು ಮುಂದೆ ನಡೀತಕ್ಕಂತಹ ಅನೇಕ ವಿಚಾರಗಳ ಬಗ್ಗೆ ಪ್ರವಾದನೆಯನ್ನ ಹೇಳಿದ್ದಾನೆ. ಹಳೆ ಒಡಂಬಡಿಕೆಯಲ್ಲೂ ಸರಿ, ಹೊಸ ಒಡಂಬಡಿಕೆಯಲ್ಲೂ ಸರಿ, ತಾನು ಆಯ್ದುಕೊಂಡಂತಹ ಪ್ರವಾದಿಗಳ ಮೂಲಕವಾಗಿ ಏನು ನಡೀತಕ್ಕಂಥದ್ದಾಗಿದೆ ಎಂಬುದನ್ನು ತಿಳಿಸಿದ್ದಾನೆ. ಅದಕ್ಕೋಸ್ಕರವೇ ಆಮೋಸನ ಪುಸ್ತಕ 3:7 ತಿಳಿಸತಕ್ಕಂಥದ್ದಾಗಿದೆ. ಕರ್ತನಾದಂತಹ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡಲು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ನಮ್ಮ ದೇವರು ತಾನು ಆಯ್ದುಕೊಂಡಂತಹ ತನ್ನ ಸೇವಕರುಗಳಿಗೆ, ತನ್ನ ಪ್ರವಾದಿಗಳಿಗೆ ತಾನು ಮುಂದೆ ಏನು ಮಾಡ್ತಕ್ಕಂಥವನಾಗಿದ್ದೇನೆ, ಈ ಲೋಕದಲ್ಲಿ ಏನು ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ಭವಿಷ್ಯದ ಪ್ರವಾದನೆಯನ್ನು ತಿಳಿಸದೆ ಆತನು ಏನನ್ನ ಮಾಡುವುದಿಲ್ಲ. ಆತನು ಇಡೀ ಸತ್ಯವೇದದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಭವಿಷ್ಯದ ಕಾಲದಲ್ಲಿ ಏನು ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನ ತಿಳಿಸಿದ್ದಾನೆ. ಆತನ 2ನೇ ಬರಣದವರೆಗೂ ಸಹ ನಡೀತಕ್ಕಂತಹ ಅದ್ಭುತವಾದಂತಹ ನೀಲಿ ನಕಾಶೆಯನ್ನ ದೇವರು ಸತ್ಯವೇದದಲ್ಲಿ ಬರೆಸಿಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಮ್ಮ ದೇವರು ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಜೀವಿಸುವಾತನಾಗಿದ್ದಾನೆ. ಆತನು ಎಲ್ಲವನ್ನ ಅರಿತಿರ್ತಕ್ಕಂಥ ದೇವರಾಗಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 46:10 ಓದಬೇಕಾದ್ರೆ ಆರಂಭದಿಂದಲೇ ಅಂತ್ಯವನ್ನ ತಿಳಿದಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಯಾರೆಲ್ಲ ಈ ಪ್ರವಾದನೆಯನ್ನ ಓದ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದೊಳಗೆ ಬೆಳ್ಳಿ ಮೂಡಿ ಅರುಣೋದಯವಾಗುವಂತಹ ಒಂದು ಬೆಳಕು ಮೂಡಿ ಬರ್ತಕ್ಕಂಥದ್ದಾಗಿದೆ. ಕತ್ತಲೆಯನ್ನ ಚದುರಿಸುವಂತಹ ಪ್ರಕಾಶಮಾನವಾದಂತಹ ದೀಪ ಯಾರೆಲ್ಲ ಈ ಪ್ರವಾದನೆಗೆ ಲಕ್ಷ್ಯ ಕೊಡ್ತಕ್ಕಂಥವರಾಗಿದ್ದಾರೋ ಅವರ ಹೃದಯದಲ್ಲಿ ಮೂಡಿ ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ 2 Peter 1:19 ತಿಳಿಸತಕ್ಕಂಥದ್ದಾಗಿದೆ. ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ, ನಮ್ಮ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಅದನ್ನ ಕತ್ತಲೆಯಾದ ಸ್ಥಳದಲ್ಲಿ ಬೆಳಗಿಸುವ ದ್ವೀಪವೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ನಾವು ಜೀವಿಸುವಂತಹ ಈ ಲೋಕ ಒಂದು ಕತ್ತಲೆಯ ಲೋಕ. ಈ ಕತ್ತಲೆಯ ಲೋಕದಲ್ಲಿ ಭವಿಷ್ಯದಲ್ಲಿ ಏನು ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ಬೆಳಕನ್ನ ಸತ್ಯವೇದ ನಮ್ಮ ಮುಂದೆ ತೆರೆದಿಡುವಾಗ ನಾವು ಅದಕ್ಕೆ ಲಕ್ಷ್ಯ ಕೊಡುವುದು ಬಹಳ ಮುಖ್ಯ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ಮತ್ತಾಯನ ಬರೆದ ಸುವಾರ್ತೆ 24:25 ಹೀಗೋ ನಿಮಗೆ ಮುಂದಾಗಿ ಇವುಗಳನ್ನು ತಿಳಿಸಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂತನಾಗಿದ್ದಾನೆ. ಹಾಗಾದರೆ ದೇವರು ಮುಂದಾಗಿ ತಿಳಿಸಿರ್ತಕ್ಕಂತಹ ವಿಚಾರಗಳು ಏನು ಎಂಬುದಾಗಿ ನಾವು ನೋಡಬೇಕಾದರೆ ಮೊದಲನೇದಾಗಿ ನಾವು ಕಲಿತಕ್ಕಂತಹ ವಿಚಾರವೇನೆಂದರೆ ದೇವರು ಬ್ಯಾಬಿಲೋನ್ ಪಟ್ಟಣ, ಐಗುಪ್ತ ಪಟ್ಟಣ ಮತ್ತು ತೂರ್ ಅಂತಕ್ಕಂತಹ ಈ ಪಟ್ಟಣಗಳ ವಿಚಾರವಾಗಿ ಹಳೆಯ ಒಡಂಬಡಿಕೆಯಲ್ಲಿ ತಿಳಿಸಿರತಕ್ಕಂತಹ ಪ್ರವಾದನೆಗಳು ಹೇಗೆ ನೆರವೇರಿದೆ ಎಂಬುದಾಗಿ ನಾವು ಧ್ಯಾನಿಸುವುದಾದರೆ, ಮೊದಲನೇದಾಗಿ ಬಾಬಿಲೋನಿನ ವಿಚಾರವಾಗಿ ನಾವು ನೋಡೋಣ. ಬಾಬಿಲೋನ್ ಅಂತಕ್ಕಂತಹ ವಿಚಾರವನ್ನು ನಾವು ಗಮನಿಸುವುದಾದರೆ, ಇದು ಆಗಿನ ಕಾಲದಲ್ಲಿ ಒಂದು ಅದ್ಭುತವಾದಂತಹ ಒಂದು ಪಟ್ಟಣವಾಗಿತ್ತು. ಇದು ಪ್ರಪಂಚದ ಅದ್ಭುತಗಳಲ್ಲಿ ತೂಗುವ ತೋಟ ಅಲ್ಲಿ ಇತ್ತು. ಹ್ಯಾಂಗಿಂಗ್ ಗಾರ್ಡನ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಸೊ ಈ ರೀತಿಯಾಗಿ ಅದ್ಭುತವಾದಂತಹ ಒಂದು ಪಟ್ಟಣ ಬಾಬಿಲೋನ್ ಪಟ್ಟಣವಾಗಿತ್ತು. ಇದಕ್ಕೆ ಯೂಪ್ರಿಟಿಸ್ ನದಿ ನೀರಿನ ವ್ಯವಸ್ಥೆಯನ್ನು ಈ ಪಟ್ಟಣಕ್ಕೆ ನೀಡುವಂಥದ್ದಾಗಿತ್ತು. ಮಾತ್ರವಲ್ಲದೆ ಈ ಪಟ್ಟಣದ ವಿಚಾರವಾಗಿ ನಾವು ನೋಡಬೇಕಾದರೆ, ಯಾವುದೇ ವ್ಯಕ್ತಿ ಕೆಲಸವನ್ನು ಮಾಡದೆ 20 ವರ್ಷಗಳ ಕಾಲ ಕುಳಿತುಕೊಂಡು ಊಟ ಮಾಡುವಂತಹ ವ್ಯವಸ್ಥೆ ಈ ಪಟ್ಟಣದಲ್ಲಿ ಇತ್ತು. ಈ ಪಟ್ಟಣದಲ್ಲಿ ಅನೇಕ ಬಂಗಾರಗಳು, ಚಿನ್ನ ಯಥೇಚ್ಛವಾಗಿತ್ತು. ಅದಕ್ಕೋಸ್ಕರವೇ ದಾನಿಯೇಲನ ಪುಸ್ತಕ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಒಂದು ಬಾಬಿಲೋನ್ ಪಟ್ಟಣವನ್ನು ಆ ಬಂಗಾರದ ತಲೆಗೆ ಹೋಲಿಸಿದ್ದಾನೆ. ಮತ್ತು ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಒಂದು ದೂರ ಅನ್ನುವಂತಹ ಒಂದು ಸ್ಥಳದಲ್ಲಿ ಆ ಒಂದು ಪ್ರತಿಮೆ, ಚಿನ್ನದ ಪ್ರತಿಮೆಯನ್ನು ನೆಬುಕದ್ನೆಜರ್ ರಾಜ ಸೃಷ್ಟಿ ಮಾಡಿ ಎಲ್ಲರೂ ಸಹ ಅದಕ್ಕೆ ಅಡ್ಡ ಬೀಳಬೇಕೆಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇದು ಚಿನ್ನದ ರಾಜ್ಯವಾಗಿದ್ದು ಶ್ರೀಮಂತಿಕೆಯಿಂದ ಕೂಡಿದಂತಹ ರಾಜ್ಯವಾಗಿತ್ತು. ಬಾಬಿಲೋನ್ ಒಂದು ನಗರ, ಅದ್ಭುತವಾದಂಥ ನಗರವಾಗಿತ್ತು. ತನ್ನನ್ನು ತಾನು ಹೆಚ್ಚಿಸಿಕೊಂಡು ನನ್ನನ್ನು ಇನ್ಯಾರೂ ಸಹ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೆಬುಕದ್ನೆಜರ್ ಅದನ್ನು ಅದ್ಭುತಗೊಳಿಸುವುದರ ಮೂಲಕವಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಇದು ನಾನು ಕಟ್ಟಿದಂತಹ ಬ್ಯಾಬಿಲೋನ್ ನನ್ನ ಮೈಮಿಗೋಸ್ಕರ ಎಂಬುದಾಗಿ ಆತನು ಹೇಳ್ತಕ್ಕಂಥನಾಗಿದ್ದಾನೆ. ಅಂತಹ ಬ್ಯಾಬಿಲೋನ್ ನಾಶವಾಗಿ ಹೋಯಿತು ಎಂಬುದಾಗಿ ಇತಿಹಾಸ ತಿಳಿಸುವುದರ ಮೂಲಕವಾಗಿ, ಇತಿಹಾಸದಲ್ಲಿ ತಿಳಿಸಿರ್ತಕ್ಕಂತಹ ವಿಚಾರಕ್ಕೆ ದೇವರ ಪ್ರವಾದನೆ ಪುಷ್ಟೀಕರಿಸತಕ್ಕಂಥದ್ದಾಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 19ನೇ ವಚನವನ್ನು ನಾವು ಓದುವುದಾದರೆ, ಅಲ್ಲಿ ದೇವರು ಪ್ರವಾದನೆಯನ್ನು ನುಡಿತಕ್ಕಂಥವನಾಗಿದ್ದಾನೆ. ಈ ಬಾಬಿಲೋನನ್ನು ಕುರಿತು ಹೇಳ್ತಕ್ಕಂಥವನಾಗಿದ್ದಾನೆ. ರಾಜ್ಯಗಳಿಗೆ ಶಿರೋರತ್ನವು, ಕಸಿದಿಯರ ಮೈಮೆಗೆ ಭೂಷಣವೂ ಆದ ಬಾಬೇಲಿಗೆ ದೇವರು ಕೆಡವಿದ ಸೋದೋಮ್ ಗೋಮುರಗಳ ಗತಿಯು ಸಂಭವಿಸುವುದು. ಏನು ಹೇಳ್ತಕ್ಕಂಥವನಾಗಿದ್ದಾನೆ? ಸೋದೋಮ್ ಗೋಮುರ ಯಾವ ರೀತಿಯಲ್ಲಿ ನಾಶವಾಯಿತೋ ಅದೇ ರೀತಿ ಗತಿ ಬಾಬಿಲೋನಿಗೆ ಬರ್ತಕ್ಕಂಥದ್ದಾಗಿದೆ ಅನ್ನುವಂತಹ ಒಂದು ಪ್ರವಾದನೆಯನ್ನು ಆತನು ನುಡಿದಂತೆಯೇ ನಡೀತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ಒಂದು ಬಾಬಿಲೋನಿನ ವಿಚಾರವಾಗಿ ದೇವರು ಯೆಶಾಯನ ಪುಸ್ತಕದಲ್ಲಿ ಅದ್ಭುತವಾದ ರೀತಿಯಲ್ಲಿ ಪ್ರವಾದನೆಯನ್ನು ನುಡಿದಿದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯ 20ನೇ ವಚನವನ್ನು ಓದುವುದಾದರೆ, ಅದು ಬಾಬೆಲ್ ಎಂದೆಂದಿಗೂ ನಿವಾಸ ಸ್ಥಳವಾಗದು, ತಲತಲಾಂತರಕ್ಕೂ ಅಲ್ಲಿ ಜನರು ಒಕ್ಕಲಿರರು, ಯಾವ ಅರಬಿಯನು ಗುಡಾರವನ್ನು ಹಾಕನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಇವತ್ತಿಗೂ ಸಹ ಬ್ಯಾಬಿಲೋನ್ ಅಲ್ಲಿ ಜನರು ಕೂಡಿಲ್ಲ, ಅಲ್ಲಿ ನಿಶಬ್ದವಾಗಿದೆ, ಯಾವ ಜನಗಳು ಸಹ ಅಲ್ಲಿ ವಾಸವಾಗಿಲ್ಲ. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ತಲತಲಾಂತರಕ್ಕೂ ಅಲ್ಲಿ ಜನರು ಒಕ್ಕರು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯಾಕೆ ಅಲ್ಲಿ ಜನಗಳು ಜೀವಿಸಲು ಸಾಧ್ಯವಾಗ್ತಾ ಇಲ್ಲ? ಅನೇಕರು ಹೇಳುವಂತಹ ಒಂದು ವಿಚಾರವೇನೆಂದರೆ, ಅಲ್ಲಿ ದೆವ್ವಗಳ ಕಾಟ ಇದೆ, ಅಲ್ಲಿ ಸೈತಾನನ ಒಂದು ಕಾಟ ಇದೆ, ಅಲ್ಲಿಗೆ ಯಾರೂ ಸಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಭಯವನ್ನು ಹೊಂದಕ್ಕಂಥರಾಗಿದ್ದಾರೆ. ಮಾತ್ರವಲ್ಲದೆ ಅರೇಬಿಯನು ಗುಡಾರವನ್ನು ಹಾಕನು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅನೇಕ ಜನರು ಆ ಒಂದು ಪಟ್ಟಣವನ್ನು ಮತ್ತೆ ಕಟ್ಟಬೇಕೆಂಬುದಾಗಿ ಪ್ರಯತ್ನ ಮಾಡಿದರು, ಆದರೆ ಯಾರಿಂದಲೂ ಸಹ ಸಾಧ್ಯವಾಗಲಿಲ್ಲ. ಸದ್ದಾಮ್ ಹುಸೇನ್ ಸಹ ಅದನ್ನು ಕಟ್ಟಬೇಕೆಂಬುದಾಗಿ ಪ್ರಯತ್ನ ಮಾಡಿದನು, ಆದರೆ ಅದು ಸಾಧ್ಯವಾಗಲಿಲ್ಲ. ಯಾವ ಅರಬಿಯನ್ನು ಸಹ ಗೂಡಾರವನ್ನು ಹಾಕನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತಿಗೂ ಸಹ ಅದನ್ನು ಯಾರಿಂದಲೂ ಕಟ್ಟಲು ಸಾಧ್ಯವಾಗ್ತಾ ಇಲ್ಲ. ಯೆಶಾಯನ ಪ್ರವಾದನೆ ಗ್ರಂಥ 47ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದರೆ 5 ಮತ್ತು 7ನೇ ವಚನಗಳನ್ನು ಓದಬೇಕಾದರೆ, ಯುವತಿಯೇ ಬಾಬೇಲ್ ಪುರಿಯೇ, ಕೆಳಗಿಳಿದು ಧೂಳಿನಲ್ಲಿ ಕುಳಿತುಕೋ, ಕಸಿದಿಯರ ನಗರಿಯೇ, ಸಿಂಹಾಸನ ರಹಿತಳಾಗಿ ನೆಲದ ಮೇಲೆ ಕುಕ್ಕರಿಸು, ಕತ್ತಲೆಯೊಳಗೆ ಹೋಗು ಎಂಬುದಾಗಿ ಹೇಳುವಂತನಾಗಿದ್ದಾನೆ. ಒಂದು ಕಾಲದಲ್ಲಿ ನೆಬುಕದ್ನೆಜರ್ ರಾಜನಿಂದ ಅದ್ಭುತವಾಗಿ ಕಟ್ಟಿದಂತಹ ಆ ಒಂದು ಪಟ್ಟಣ ಅದು ಧೂಳಾಗಿ ಹೋಗ್ತು ಪ್ರಿಯ ಕೇಳುಗರೆ. ಯೆರೆಮೀಯನ ಪ್ರವಾದನೆ ಗ್ರಂಥ 50:26 ತಿಳಿಸತಕ್ಕಂಥದ್ದಾಗಿದೆ, ಲೋಕದ ಕಟ್ಟ ಕಡೆಯಿಂದ ಬಾಬೇಲಿಗೆ ಬನ್ನಿರಿ, ಅದರ ಕಣಜಗಳನ್ನ ತೆರೀರಿ, ಪಟ್ಟಣವನ್ನ ಹಾಳು ದಿಬ್ಬಗಳಾಗಿ ಮಾಡಿ ಪೂರ್ಣವಾಗಿ ನಾಶಪಡಿಸಿರಿ, ಏನೂ ಉಳಿದಿಲ್ಲ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಇನ್ನು ಯೆರೆಮೀಯ ಅದೇ 50:13 ತಿಳಿಸತಕ್ಕಂಥವನಾಗಿದ್ದಾನೆ, ಅದು ನಿರ್ಜನವಾಗಿ ತೀರಾ ಹಾಳು ಬೀಳುವುದು ಎಂಬುದಾಗಿ ಹೇಳಿದಂತೆ ಇವತ್ತಿಗೂ ಸಹ ಅದು ಹಾಳಾಗಿದೆ. ಪ್ರಿಯ ಕೇಳುಗರೆ, ಒಬ್ಬ ಜನಪ್ರಿಯ ಲೇಖಕ ಈ ರೀತಿಯಾಗಿ ಹೇಳ್ತಕ್ಕಂಥವನಾಗಿದ್ದಾನೆ, HV Martens ಅಂತಕ್ಕಂತಹ ಒಬ್ಬ ವ್ಯಕ್ತಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ, ಕೋಟ್ಯಾನುಕೋಟಿ ಜನ ಪುರಾತನ ಹಾಳು ಬಿದ್ದ ಬಾಬೇಲ್ ಪಟ್ಟಣವನ್ನ ಸಂದರ್ಶಿಸುವವರಲ್ಲಿ ಇವರು ಸಹ ಒಬ್ಬರಾಗಿ ಭೇಟಿಯನ್ನು ನೀಡುವಂತರಾಗಿದ್ದಾರೆ. ಅವ್ರು ಹೇಳುವಂತದ್ದೇನೆಂದ್ರೆ, ಸತ್ಯವೇದದ ಪ್ರವಾದನೆಯ ಅನುಸಾರ ಖಚಿತವಾಗಿ ನೆರವೇರಿರುವ ಘಟನೆಗಳನ್ನ ನೋಡುವುದಾದರೆ ನಮಗೆ ಮೂಕ ವಿಸ್ಮಯರಾಗಿ ಅಲ್ಲಿ ನಿಲ್ಲುವಂತೆ ಮಾಡುವಂತದ್ದಾಗಿದೆ ಎಂಬುದಾಗಿ. ಪ್ರವಾದನೆಯಲ್ಲಿ ತಿಳಿಸಿರ್ತಕ್ಕಂತಹ ಒಂದು ವಿಚಾರವನ್ನ ಗಮನಿಸುವುದಾದರೆ ನಿಜವಾಗಲೂ ಸಹ ನಮ್ಮನ್ನ ಮೂಕ ವಿಸ್ಮಯರನ್ನಾಗಿ ಮಾಡತಕ್ಕಂಥದ್ದಾಗಿದೆ ಅಂತ. ನೆಲಸಮವಾಗಿರ್ತಕ್ಕಂತಹ ಈ ಒಂದು ಬಾಬಿಲೋನ್ ಪಟ್ಟಣ ನಮಗೆ ನಿಜವಾಗಲೂ ಸಹ ಮೂಕ ವಿಸ್ಮಯನಾಗಿ ದೇವರ ಪ್ರವಾದನೆಯಲ್ಲಿ ತಿಳಿಸಿದಂತೆ ನಡೆದಂತಹ ಘಟನೆ ಆಶ್ಚರ್ಯವನ್ನ ಉಂಟು ಮಾಡತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಇನ್ನು ಎರಡನೇ ಒಂದು ಪಟ್ಟಣವನ್ನ ನೋಡುವುದಾದರೆ ಅದು ಹೈಗುಪ್ತ ಪಟ್ಟಣ, ಪುರಾತನ ಹೈಗುಪ್ತ ಪಟ್ಟಣ. ಅದಕ್ಕೆ ನಡೆದಂತಹ ಒಂದು ಅಪಮಾನ, ಒಂದು ಅವನತಿಯನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ಇಸ್ರಾಯೇಲ್ ಜನಗಳು ಅಲ್ಲಿ ಸುಮಾರು 400-430 ವರ್ಷಗಳ ಕಾಲ ದಾಸತ್ವದಲ್ಲಿ ಜೀವಿಸಿದಂತಹ ಒಂದು ಪಟ್ಟಣ ಅದಾಗಿತ್ತು. ಈ ಪಟ್ಟಣ ಬಹಳ ಪಿರಮಿಡ್ ಗೋಪುರಗಳಿಗೆ ಹೆಸರುವಾಸಿಯಾದಂತಹ ಸಿಂಹಗಳ ನಾಡು ಎಂಬುದಾಗಿ ಕರೀತಕ್ಕಂತಹ ಒಂದು ಪಟ್ಟಣವಾಗಿತ್ತು. ಮಾತ್ರವಲ್ಲದೆ ಇದು ನೈಲ್ ನದಿಯ ತವರು ಮತ್ತು ಪುರಾತನ ಕಾಲದ ಕಲೆಗಳ ಬೀಡು, ಇದರ ಐಶ್ವರ್ಯಕ್ಕೆ ಮತ್ತು ಭವ್ಯತೆಗೆ ಸಮಾನವಾದ ನಾಡು ಮತ್ತೊಂದಿಲ್ಲ ಅನ್ನುವಂತಹ ರೀತಿಯಲ್ಲಿ ವಿಸ್ಮಯವನ್ನ ಮೂಡಿಸುವಂತಹ ಪಟ್ಟಣ ಇದಾಗಿತ್ತು. ಪ್ರಿಯ ಕೇಳುಗರೆ, ಇದರ ವಿಚಾರವಾಗಿಯೇ ಒಬ್ಬರು ಹೇಳ್ತಕ್ಕಂಥರಾಗಿದ್ದಾರೆ, ಪುರಾತನ ಹಿರಿತನಕ್ಕೆ ಕಾರಣ ಆಕೆಯ ಯೋಧರ ಬಲವಾಗಿರಲಿಲ್ಲ, ಆದರೆ ಆಕೆಯ ಫಲವತ್ತಾದಂತಹ ಮಣ್ಣು, ನೈಲ್ ನದಿಯ ವರ ಮತ್ತು ಪ್ರಪಂಚದ ಕಣಜ ಆಗಿದೆ. ಇದರ ಹೆಮ್ಮೆ ಮಿತಿಯಿಲ್ಲದ ಸಂಪತ್ತಿಗೂ ಮತ್ತು ಅಸೂಯೆಗೂ ಹುಟ್ಟಿಸುವಂಥದ್ದು ಆಗಿದೆ ಎಂಬುದಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ಮಾತ್ರವಲ್ಲದೆ ಇಲ್ಲಿ ಅನೇಕ ಬೇಳೆ ಕಾಳುಗಳನ್ನ ಹೊತ್ತೋಗುವಂತಹ ಹಡಗುಗಳು ಬರ್ತಕ್ಕಂಥದ್ದಾಗಿತ್ತು, ಸಂಪತ್ ಭರಿತವಾಗಿತ್ತು. ಎಲ್ಲಕ್ಕಿಂತ ಮುಖ್ಯವಾಗಿ ಪಪ್ಪೈರಸ್ ಅಂತಕ್ಕಂತಹ ಪೇಪರ್ ಅನ್ನ ಉಂಟು ಮಾಡುವಂತಹ ಸೃಷ್ಟಿ ಮಾಡುವಂತಹ ಮರಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗ್ತಕ್ಕಂಥವರಾಗಿದ್ದರು. ಆದರೆ ಈ ಪಟ್ಟಣದ ಬಗ್ಗೆ ಯೆಜ್ಕೇಲನ ಪ್ರವಾದನೆ ಗ್ರಂಥ 3:14-16 ಓದುವುದಾದರೆ, ನಾನು ಪತ್ರೋಸನ್ನು ಹಾಳು ಮಾಡಿ ಚುವಾನಿಗೆ ಅಂದರೆ ಐಗುಪ್ತದ ಹೆಮ್ಮೆಯ ನಗರಗಳಲ್ಲಿ ಒಂದಾಗಿರ್ತಕ್ಕಂತಹ ಈ ಒಂದು ಪಟ್ಟಣಕ್ಕೆ ಬೆಂಕಿ ಹಿಕ್ಕಿ ನೂಪುರವನ್ನ ದಂಡಿಸಿ ಐಗುಪ್ತಕ್ಕೆ ರಕ್ಷಣೆಯ ಕೋಟೆಯಾದ ಸೀನಿನ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿಸಿ ನೂಪುರದ ನಿವಾಸಿಗಳನ್ನೆಲ್ಲ ಕತ್ತರಿಸಿ ಬಿಡುವೆನು. ನಾನು ಹೈಗುಪ್ತಕ್ಕೆ ಕಿಚ್ಚನ್ನ ಹತ್ತಿಸಲು ಸೀನು ಪ್ರಾಣ ಸಂಕಟ ಪಡುವುದು, ನೋಪುರವು ಭಂಗಕ್ಕೆ ಈಡಾಗುವುದು, ನೋಪಿನ ಮೇಲೆ ವೈರಿಗಳು ಮಧ್ಯಾಹ್ನದಲ್ಲೇ ಬೀಳುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅದ್ಭುತವಾದಂತಹ ಪಟ್ಟಣ, ಶ್ರೀಮಂತಿಕೆಯಿಂದ ಕೂಡಿದಂತಹ ಪಟ್ಟಣ, ಎಲ್ಲಾ ರೀತಿಯಲ್ಲಿ ಕೂಡಿದಂತಹ ಪಟ್ಟಣ. ಆದರೆ ಈ ಪಟ್ಟಣ ನಾಶವಾಗಿ ಹೋಯಿತು. ಯೆಶಾಯನ ಪ್ರವಾದನೆ ಗ್ರಂಥ 19:5-9 ತನಕ ನಾವು ಓದುವುದಾದ್ರೆ, ಮಹಾನದಿಯ ನೀರು ಬತ್ತಿ ಹೋಗುವುದು, ಪ್ರವಾಹವು ಹಿಂಗಿ ಹೋಗುವುದು, ಕಾಲುವೆಗಳು ಸಾರುವವು, ಐಗುಪ್ತದ ಹೊಳೆಗಳು ಹಿಡಿದು ನೀರಿಲ್ಲದೆ ಹೋಗುವವು, ನಯವಾದ ನಾರಿನ ಕೆಲಸಗಳೆಲ್ಲವೂ ಸಹ ಬಿಳಿ ಬಟ್ಟೆಗಳನ್ನ ನೇಯುವವರು ನಾಚಿಕೊಳ್ಳುವರು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಪ್ರವಾದನೆಯಲ್ಲಿ ತಿಳಿಸಿದ ಅಂತೆಯೇ 2 ಹತ್ತಿ ನಾರು ಉಣ್ಣೆಯ ಕಾರ್ಖಾನೆಗಳು ಕಳೆದ 2 ಶತಮಾನಗಳಿಂದ ಬಿದ್ದು ಹೋಗಿರ್ತಕ್ಕಂಥದ್ರ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇಲ್ಲಿ ಅನೇಕರು ಭೇಟಿಯನ್ನು ಕೊಟ್ಟು ಹೇಳ್ತಕ್ಕಂಥವರಾಗಿದ್ದಾರೆ. ಪಪ್ಪೈರಸ್ ಅಂತಕ್ಕಂತಹ ಆ ಒಂದು ಪೇಪರ್ ಅನ್ನ ಸಿದ್ಧ ಮಾಡತಕ್ಕಂತಹ ಆ ಮರಗಳು ಇವತ್ತಿಗೆ ಅದು ಹೆಸರಿಲ್ಲದಂತೆ ಆಗಿದೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಅನೇಕ ಪರೋಹ ರಾಜರುಗಳಿಂದ ಆಡಳಿತ ಮಾಡಿದಂತಹ ಈ ಒಂದು ಹೈಗುಪ್ತ ಇವತ್ತು ಕ್ರಿಸ್ತಪೂರ್ವ 316 ಪಾರಸಿಯರು ಆಕ್ರಮಣ ಮಾಡಿದ ನಂತರ ಪರೋಹನು ಸೇರಿದಂತೆ ಮೂಲ ನಿವಾಸಿಗಳ ರಾಜರುಗಳು ಎಲ್ಲರೂ ಸಹ ಆಡಳಿತದಿಂದ ಬಿದ್ದು ಹೋಗಿರ್ತಕ್ಕಂಥವರಾಗಿದ್ದಾರೆ. ಇವತ್ತಿನ ದಿನದಲ್ಲಿ ಅನೇಕರು ಈ ಒಂದು ಐಗುಪ್ತವನ್ನ ವಶಪಡಿಸಿಕೊಂಡು ಆಡಳಿತ ಮಾಡಿದ್ದಾರೆ. ಅಣ್ಣರ ಪಟ್ಟಿಲಿ ಬರಬೇಕಾದ್ರೆ ಪಾರಸಿಯರು, ಗ್ರೀಕರು, ರೋಮನರು, ಬೈಜೆಟೇನಿಯರು ಮತ್ತು ಗ್ರೀಕರು, ಇನ್ನು ಅನೇಕರು, ತುರ್ಕರು, ಫ್ರೆಂಚರು, ಬ್ರಿಟಿಷರು, ಹೀಗೆ ಅನೇಕರು ಆಡಳಿತ ಮಾಡಿ ಇವತ್ತು ರಾಜಪ್ರಭುತ್ವ ಅಲ್ಲಿಲ್ಲ, ಇದು ಸಾರ್ವಜನಿಕರ ಕೈಗೆ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಎಜಿಕೇಲನ ಪ್ರವಾದನೆ ಗ್ರಂಥ 29:14-15 ವಚನಗಳಲ್ಲಿ ನಾವು ನೋಡುವುದಾದರೆ, ಇಲ್ಲೇ ಅವರು ನಿಷ್ಕೃಷ್ಟ ರಾಜದನವನಾಗಿದ್ದರು. ಈ ರಾಜ್ಯವು ಸಮಸ್ತ ರಾಜ್ಯಗಳಲ್ಲಿ ಕನಿಷ್ಠರೆನಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಒಂದು ಕಾಲದಲ್ಲಿ ಮೆರೆದಂತಹ ಪರೋಹನಿಂದ ಅದ್ಭುತ ರೀತಿಯಲ್ಲಿ ಮೆರೆದಂತಹ ಈ ಒಂದು ಪಟ್ಟಣ ಇವತ್ತು ಯಾತ್ರಿಕ ಸ್ಥಳರು ಸಹ ಬರತಕ್ಕಂತಹ ಒಂದೇ ಒಂದು ಉದ್ದೇಶ, ಅಲ್ಲಿರ್ತಕ್ಕಂತಹ ಪಿರಮಿಡ್. ಆ ಪಿರಮಿಡ್ ನಲ್ಲಿ ಇಟ್ಟಿರ್ತಕ್ಕಂತಹ ರಾಜ ಮಹಾರಾಜರುಗಳ ಒಂದು ಸಮಾಧಿಗಳನ್ನ, ಗೋಪುರಗಳನ್ನ, ಭಗ್ನ ಅವಶೇಷಗಳನ್ನ ನೋಡಲು ಬರ್ತಕ್ಕಂಥವರಾಗಿದ್ದಾರೆ ಹೊರತು ಈ ಪಟ್ಟಣಕ್ಕೆ ಬೇರೆ ಯಾವ ವಿಶೇಷತೆಯೂ ಇವತ್ತಿಗಿಲ್ಲ. ಇನ್ನೂ ಸಹ ಮೂರನೇ ಒಂದು ಪಟ್ಟಣವನ್ನ ನೋಡುವುದಾದರೆ ತೂರಿನ ವಿಚಾರವಾಗಿ ದೇವರು ನ್ಯಾಯ ತೀರಿಸಿದಂತಹ ಒಂದು ವಿಚಾರ. ಈ ಪಟ್ಟಣವು ಸಹ ಸತ್ಯವೇದದಲ್ಲಿ ಯಜ್ಕೇಲನ ಪ್ರವಾದನೆ ಗ್ರಂಥ 26:27-28 ಓದುವುದಾದರೆ ಈ ಪಟ್ಟಣದ ಒಂದು ಸಿರಿವಂತಿಕೆ ಬಗ್ಗೆ ತಿಳಿಸತಕ್ಕಂಥದ್ದಾಗಿದೆ. ಈ ಹೆಮ್ಮೆಯಿಂದ ಬಾಬಿಲೋನಿನ ರೀತಿಯಲ್ಲಿ ಈ ಪಟ್ಟಣವು ಸಹ ಅಹಂಕಾರದಿಂದ ಕೂಡಿದಂತಹ ಒಂದು ಪಟ್ಟಣವಾಗಿತ್ತು. ಇದು ಸಮುದ್ರದ ಕುವರಿ ಎಂಬುದಾಗಿ ಕರೀತಕ್ಕಂತಹ ಒಂದು ಪಟ್ಟಣವಾಗಿತ್ತು. ಯಾಕೆಂದರೆ ಅನೇಕ ಬಂದರುಗಳಿಂದ ಕೂಡಿದಂತಹ ಪಟ್ಟಣ, ವ್ಯಾಪಾರ ಸ್ಥಳವಾಗಿತ್ತು. ಈ ನಿಮಿತ್ತವಾಗಿಯೇ ಈ ಪಟ್ಟಣ ತನ್ನನ್ನು ತಾನು ಹೆಚ್ಚಿಸಿಕೊಂಡಿತ್ತು. ಈ ಪಟ್ಟಣದಲ್ಲಿರ್ತಕ್ಕಂಥ ಜನಗಳು ಒಂದು ದ್ವೀಪವನ್ನ ಮಾಡಿಕೊಂಡಿದ್ದರು ಸಮುದ್ರದ ಮಧ್ಯದಲ್ಲಿ. ಯಾವುದಾದ್ರೂ ಸಮಸ್ಯೆಗಳು ಬಂದರೆ ಆ ಜನಗಳು ಸಮುದ್ರದ ಮಧ್ಯದಲ್ಲಿರತಕ್ಕಂಥ ದ್ವೀಪಕ್ಕೆ ಓಡಿ ಹೋಗ್ತಕ್ಕಂಥವರಾಗಿದ್ದರು. ಬಾಬಿಲೋನಿನ ಅರಸನಾದಂಥ ನೆಬುಕದ್ನೆಜರ್ ಈ ಪಟ್ಟಣವನ್ನ ನಾಶ ಮಾಡತಕ್ಕಂಥವನಾಗಿದ್ದಾನೆ. ನಾಶನ ಮಾಡುವಂತಹ ಸಂದರ್ಭದಲ್ಲಿ ಈ ಜನಗಳು ಪಟ್ಟಣದಲ್ಲಿರ್ತಕ್ಕಂತಹ ಅವರ ಎಲ್ಲಾ ರೀತಿಯ ವಸ್ತುಗಳನ್ನ ತೆಗೆದುಕೊಂಡು ಆ ಒಂದು ದ್ವೀಪಕ್ಕೆ ಓಡಿ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಕೋಪಗೊಂಡಂತಹ ನೆಬುಕದ್ನೆಜರ್ ಈ ಪಟ್ಟಣವನ್ನ ಸಂಪೂರ್ಣವಾಗಿ ಏನ್ ಮಾಡ್ತಕ್ಕಂಥವನಾಗಿದ್ದಾನೆ ಅಂದ್ರೆ ನಾಶ ಮಾಡಿ ಆ ಮಣ್ಣಿನ ಗುಡ್ಡೆ ಹಾಗೆ ಮಾಡ್ತಕ್ಕಂಥವನಾಗಿದ್ದಾನೆ. ಆದರೆ ಅನಂತರ ಬಂದಂತಹ ಅಲೆಕ್ಸಾಂಡರ್ ಮಹಾಚಕ್ರವರ್ತಿ ಈ ಒಂದು ಪಟ್ಟಣವನ್ನ ನೋಡ್ತಕ್ಕಂಥವನಾಗಿದ್ದಾನೆ, ಈ ಒಂದು ದ್ವೀಪವನ್ನ ನೋಡ್ತಕ್ಕಂಥವನಾಗಿದ್ದಾನೆ. ಈ ದ್ವೀಪದ ಜನಗಳು ಅಹಂಕಾರದಿಂದ ಮೆರೀತಕ್ಕಂಥವರಾಗಿದ್ದರು. ಆದರೆ ಸತ್ಯವೇದದಲ್ಲಿ ತಿಳಿಸುವ ಹಾಗೆ ದೇವರ ವಾಕ್ಯ ಯೆಜೆಕೀಯೇಲನ ಪ್ರವಾದನೆ ಗ್ರಂಥ 26:3 ತಿಳಿಸತಕ್ಕಂಥದ್ದಾಗಿದ್ದರೆ, ಅದರ ನಾಶಕ್ಕಾಗಿ ಬಹು ಜನಗಳನ್ನ ನಿನ್ನ ಮೇಲೆ ಎಬ್ಬಿಸುವೆನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಮಾತ್ರವಲ್ಲದೆ ಇದೇ ಯೆಜೆಕೀಯೇಲನ ಪ್ರವಾದನೆ ಗ್ರಂಥ 26:4-14 ಓದುವುದಾದರೆ, ತೂರಿನ ಪೋಳಿಗೋಳಿಗಳನ್ನ ಉರುಳಿಸಿ ಅದರ ಕೊತ್ತಲುಗಳನ್ನ ಕೆಡವಿ ಹಾಕುವವು, ಅದರ ಮಣ್ಣನ್ನ ಗುಡ್ಡೆ ಹಾಗೆ ಮಾಡುವೆನು ಎನ್ನುವಂತಹ ವಿಚಾರವನ್ನು ಸಹ ದೇವರು ತಿಳಿಸ್ತಕ್ಕಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿಯೇ ಈ ಪಟ್ಟಣ ನಿರ್ಜನವಾಗಿರ್ತಕ್ಕಂಥದ್ದಾಗಿದೆ. ಆದರೆ ಆ ದ್ವೀಪದಲ್ಲಿ ಈ ಜನಗಳು ಆಡಂಬರಿತವಾಗಿ ನಮ್ಮನ್ನು ಯಾರೂ ಸಹ ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿರ್ತಕ್ಕಂಥವರಾಗಿದ್ದಾರೆ. ಆದರೆ ನೆಬುಕದ್ನೆಜರ್ ರಾಜ ನೋಡ್ತಕ್ಕಂಥವನಾಗಿದ್ದಾನೆ. ನೋಡಿ ತನ್ನ ಸೈನ್ಯವನ್ನು ತೆಗೆದುಕೊಂಡು ಬಂದು ಹಾಳು ದಿಬ್ಬವಾಗಿರ್ತಕ್ಕಂತಹ ಮಣ್ಣಿನ ಗುಡ್ಡೆಯನ್ನ ಅವನ ಸೈನಿಕರ ಮುಖಾಂತರವಾಗಿ ಒಂದು ರಸ್ತೆಯನ್ನಾಗಿ ಮಾಡಿ ಆ ಪಟ್ಟಣವನ್ನು ಆಕ್ರಮಿಸಿಕೊಳ್ತಕ್ಕಂಥವನಾಗಿದ್ದಾನೆ. ತನ್ನನ್ನು ತಾನು ಹೆಚ್ಚಿಸಿಕೊಂಡು ಮೆರೆದಂತಹ ಈ ಒಂದು ತೂರ್ ಪಟ್ಟಣ ಪ್ರಿಯ ಕೇಳುಗರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೆಜೆಕೀಯೇಲನ ಪ್ರವಾದನೆ ಗ್ರಂಥ 26:21 ವಚನವನ್ನು ಓದಬೇಕಾದರೆ, ನೀನು ಇಲ್ಲದಂತಾಗುವಿ, ಎಷ್ಟು ಹುಡುಕಿದರೂ ನೀನು ಎಂದಿಗೂ ಸಿಕ್ಕುವುದಿಲ್ಲ, ಇದು ಕರ್ತನಾದಂಥ ಯೆಹೋವನ ನುಡಿ, ನಿನ್ನ ಮೇಲೆ ಇನ್ನು ಕಟ್ಟಡ ಕಟ್ಟರು ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಹೇಳಿದಂತೆಯೇ ಪ್ರಿಯ ಕೇಳುಗರೆ, ನಾವು ನೋಡಿದೆವು ಯಾವ ರೀತಿಯಲ್ಲಿ ಬಾಬಿಲೋನ್ ನಾಶವಾಯಿತು ಎಂಬುದಾಗಿ, ಯಾವ ರೀತಿಯಲ್ಲಿ ಐಗುಪ್ತ ಅವನತಿಯನ್ನ ಹೊಂದಿತು, ಅಪಮಾನವನ್ನ ಹೊಂದಿಕೊಂಡಿತ್ತು ಎಂಬುದಾಗಿ, ಯಾವ ರೀತಿಯಲ್ಲಿ ತೂರ್ ಅಂತಕ್ಕಂತಹ ಒಂದು ಪಟ್ಟಣ ದೇವರ ನ್ಯಾಯ ವಿಚಾರಣೆಗೆ ಒಳಪಟ್ಟು ನಾಶವಾಯಿತು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 24:25 ಆಕಾಶ ಭೂಮಿ ಅಳಿದು ಹೋಗಬಹುದು, ಆದರೆ ನನ್ನ ವಾಕ್ಯ ಎಂದಿಗೂ ಹಳಿದು ಹೋಗುವುದಿಲ್ಲ ಎಂಬುದಾಗಿ ತಿಳಿಸುವಂತವನಾಗಿದ್ದಾನೆ. ದೇವರು ತಿಳಿಸಿದಾಗೆ ಪ್ರವಾದನೆಗಳು ನೆರವೇರಿದ ಪ್ರೇರೆ. ಅದೇ ರೀತಿಯಾಗಿ ಕ್ರಿಸ್ತನ ಎರಡನೆಯ ಬರೋಣಕ್ಕೂ ಮೊದಲು ಕ್ರಿಸ್ತನು ತಿಳಿಸಿದಂತಹ ಪ್ರವಾದನೆ ನೆರವೇರ್ತಕ್ಕಂಥದ್ದಾಗಿದೆ. ಯಾರೆಲ್ಲ ಹೌದು ಕ್ರಿಸ್ತನ ಪ್ರವಾದನೆ ನೆರವೇರ್ತಕ್ಕಂಥದ್ದಾಗಿದೆ, ಅದನ್ನು ನಂಬತಕ್ಕಂಥವನಾಗಿದ್ದೇನೆ ಎಂಬುದಾಗಿ ನೀವು ಹೇಳುವಂತವರಾಗಿದ್ದೀರಾ, ನನ್ನ ಸಂಗಡ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವ ಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನೀನು ಹಳೆಯ ಒಡಂಬಡಿಕೆಯಲ್ಲಿ ಈ ಪಟ್ಟಣಗಳ ಬಗ್ಗೆ ತಿಳಿಸಿದಂತಹ ಪ್ರವಾದನೆ ನೆರವೇರಿದಾಗೆ ನಿನ್ನ ಎರಡನೇ ಬರೋಣಕ್ಕೂ ಮೊದಲು ನೀನು ತಿಳಿಸಿದಂತಹ ಪ್ರವಾದನೆ ನೆರವೇರ್ತಕ್ಕಂಥದ್ದಾಗಿದೆ ಸ್ವಾಮಿ. ಆ ಪ್ರವಾದನೆಗಳನ್ನು ಓದಲು ನಮಗೆ ಸಹಾಯ ಮಾಡು. ಓದುವುದರ ಮೂಲಕವಾಗಿ ಇದೋ ಕರ್ತನ ಬರೋಣ ಶೀಘ್ರವಾಗಿದೆ ಎಂಬುದಾಗಿ ಹರಿದುಕೊಂಡು ಸ್ವಾಮಿ ನಿನ್ನ ಬರೋಣಕ್ಕೆ ನಾವು ಸಿದ್ಧರಾಗಲು ಸಹಾಯ ಮಾಡು. ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಿನ್ನ ಆತ್ಮನ ಮೂಲಕವಾಗಿ ನಡೆಸು ಆಶೀರ್ವದಿಸುವುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬಿಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಸಾ